ಆತ್ಮೀಯರೇ, ನಮಸ್ಕಾರ. ನಾನು ಸಂಧ್ಯಾ ಪೈ. ಒಂದೊಂದು ಕಾಲದಲ್ಲಿ ಒಂದು ಬುದ್ಧ ವಿಹಾರ ಇತ್ತು. ಇಡೀ ದೇಶದಲ್ಲಿ ಹೆಸರುವಾಸಿಯಾಗಿದ್ದ ಮಠ ಅದು. ಆ ಮಠದ ಗುರು ಪರಮ ಜ್ಞಾನಿಯಾಗಿದ್ದ. ಇಡೀ ಮಠ ಎರಡು ಕಟ್ಟಡಗಳಲ್ಲಿತ್ತು. ಒಂದೊಂದು ವಿಭಾಗದಲ್ಲಿ 500 ಮಂದಿ ಶಿಷ್ಯರು ವಾಸಿಸ್ತಾ ಇದ್ರೆ, ಮಧ್ಯಭಾಗದಲ್ಲಿ ಗುರುವಿಗೆ ವಾಸದ ವಿಭಾಗ, ಪ್ರವಚನ ಮಂದಿರಗಳಿತ್ತು. ಒಂದ್ಸಲ ಹೀಗಾಯ್ತು, ಎಲ್ಲಿಂದ ಒಂದು ಬೆಕ್ಕು ಬಂದು ಮಠದಲ್ಲಿ ಸೇರ್ಕೊಳ್ತು. ಒಮ್ಮೆ ಈ ಕಟ್ಟಡದಲ್ಲಿದ್ರೆ ಇನ್ನೊಮ್ಮೆ ಆ ಕಟ್ಟಡಕ್ಕೆ ಹೋಗೋದು. ವಾರಗಟ್ಟಲೆ ಅಲ್ಲಿ ಇಲ್ಲಿಂದ ತಿರುಗಾಡ್ತಾ ಇತ್ತು. ಕ್ರಮೇಣ ಎರಡೂ ಭಾಗಗಳವರು ಈ ಬೆಕ್ಕಿನ ಬಗ್ಗೆ ಮೋಹ ಉಂಟಾಯಿತು. ಹೇಗಾದ್ರೂ ಮಾಡಿ ಇದು ತಮ್ಮಲ್ಲೇ ಉಳಿಯುವಂತೆ ಮಾಡಬೇಕು ಅಂತ ಪ್ರಯತ್ನ ಮಾಡಕ್ಕೆ ಶುರು ಮಾಡಿದರು. ಅಪ್ಪಿ ತಪ್ಪಿ ಅದು ಎದುರಾಳಿ ಗುಂಪಿಗೆ ಬಂತು ಅಂತಾದರೆ, ಸಮಯ ಸಿಕ್ಕಂತೆ ಸಿಕ್ಕ ಕಡೆ ಮಾತಿನ ಯುದ್ಧ ನಡೀಲಿಕ್ಕೆ ಶುರುವಾಯಿತು. ಕ್ರಮೇಣ ಒಂದು ವರ್ಗದವರು ಇನ್ನೊಬ್ಬರನ್ನು ದ್ವೇಷಿಸಲಿಕ್ಕೆ ಶುರು ಮಾಡಿದರು. ಸಮಯ ಸಿಕ್ಕಾಗ ಮೆಲ್ಲ ಮೆಲ್ಲ ಹೊಡೆದಾಟವು ಶುರುವಾಯಿತು. ಇದು ಎಲ್ಲಿವರೆಗೆ ಬಂತು ಅಂತಂದರೆ, ಒಬ್ಬರು ತಲೆ ಕೊಂಡ್ರೆ ಇನ್ನೊಬ್ಬರಿಗೆ ಆಗ್ತಿರಲಿಲ್ಲ. ಸೂಕ್ಷ್ಮವಾಗಿ ಗುರು ಈ ಬದಲಾವಣೆಯನ್ನು ಗಮನಿಸ್ತಾ ಇದ್ದ. ಮೆಲ್ಲ ಒಂದು ಇದಕ್ಕೇನು ಕಾರಣ ಅಂತಾನು ತಿಳ್ಕೊಂಡ. ಒಂದು ದಿನ ಎಲ್ಲರನ್ನು ಕೂಡ ಸಭೆ ಕರೆದ. 1000 ಮಂದಿ ಸಭಾಂಗಣದಲ್ಲಿ ನೆರೆದರು. ಆ ಕಡೆ 500 ಮಂದಿ, ಈ ಕಡೆ 500 ಮಂದಿ ಶಿಸ್ತುಬದ್ಧವಾಗಿ ಕುಳಿತುಕೊಂಡರು. ಗುರುವಿನ ಆದೇಶದಂತೆ ಬೆಕ್ಕನ್ನು ಹಿಡಿದು ತಂದು ಗುರುವಿನ ಮುಂದಿಟ್ಟರು. ಗುರು ಶಾಂತ ಸ್ವರದಲ್ಲಿ, ನಿಮ್ಮ ಎರಡೂ ವರ್ಗದವರಿಗೆ ಈ ಬೆಕ್ಕು ಅಂದರೆ ತುಂಬ ಇಷ್ಟ ಅಂತ ಗೊತ್ತಾಯಿತು. ಈ ಬೆಕ್ಕನ್ನು ಒಂದು ಬಣಕ್ಕೆ ನೀಡುವ ನಿರ್ಧಾರ ಮಾಡಿದ್ದೀನಿ. ಯಾರು ಇದನ್ನು ಹೆಚ್ಚು ಪ್ರೀತಿಸ್ತಾರೋ ಅವರಿಗೆ ಕೊಡೋದು ಅಂತ ಮಾಡಿದ್ದೀನಿ. ಹೇಳಿ, ಯಾರಿಗೆ ಬೇಕಿದು ಅಂತಂದರು. ಎರಡೂ ಬಣದವರು ಏರು ಸ್ವರದಲ್ಲಿ, ನಮಗೆ ನಾವು ಇದನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೇವೆ, ಏನಾದರೂ ಸರಿ ಇದು ಅವ್ರಿಗೆ ಕೊಡಬಾರ್ದು, ಇದು ನನಗೆ ಕೊಡಬೇಕು ಅಂತ ಗಲಾಟೆ ಮಾಡೋಕ್ಕೆ ಶುರು ಮಾಡಿದ್ರು. ಮಾತು ತಾರಕಕ್ಕೆ ಇರ್ತು, ಇನ್ನೇನು ಕೈ ಮಿಲಾಯಿಸಬೇಕು. ಅಷ್ಟರಲ್ಲಿ ಗುರು ಹೇಳಿದರು, ಸರಿ ನಿಮಗೆ ಒಂದು ಒಮ್ಮತಕ್ಕೆ ಬರೋಕ್ಕಾಗ್ತಾ ಇಲ್ಲ ಅಂತ ಅರ್ಥ ಆಯಿತು, ಇಬ್ಬರಿಗೂ ಸಮಾನವಾಗಿ ಹಂಚಿದರೆ ನಿಮಗೆ ತೃಪ್ತಿ ಆಗುತ್ತಾ ಅಂತಂದರು. ಆ ಕ್ಷಣ ನಡೀತಾ ಇದ್ದ ಗಲಾಟೆ ಶಾಂತವಾಯಿತು. ಇವರಿಗೆ ಅರ್ಥ ಆಗಲಿಲ್ಲ, ಯಾಕೆಂತಂದರೆ ಅರ್ಧರ್ಧ ಹಂಚೋದು ಅಂದ್ರೇನು, ಇದೊಂದು ಜೀವಂತ ಪ್ರಾಣಿ, ಇದೇನು ಗೊಂಬೆ ಅಲ್ಲ, ಇದನ್ನು ಸೀಳೋದು ಅಂತ ಅಂದ್ರೇನು. ಎಲ್ಲರೂ ಕಣ್ಣು ಬಿಟ್ಟು ನೋಡ್ತಾ ಇರೋ ಹಾಗೆ ಗುರು ಪಕ್ಕದಲ್ಲಿಟ್ಟ ಹರಿತವಾದ ಕತ್ತಿಯನ್ನು ಎತ್ಕೊಂಡು ಬೆಕ್ಕನ್ನು ಹಿಡ್ಕೊಂಡ್ರು. ಸಭೆಯಲ್ಲಿ ಗಾಢ ಮೌನ ತುಂಬಿತು. ಆದರೂ ಎರಡು ಕಡೆಯವರು ಕೂಡ ಒಮ್ಮತಕ್ಕೆ ಬರಲಿಲ್ಲ. ಬೇಡ ಬೆಕ್ಕು ಅವರಿಗೆ ಕೊಡಿ, ಜೀವಂತವಾಗಿರಲಿ ಅಂತ ಹೇಳಲಿಲ್ಲ. ಅಷ್ಟರಲ್ಲಿ ಗುರು ಕೈಯಲ್ಲಿದ್ದ ಕತ್ತಿಯನ್ನು ಎತ್ತಿ ಬೆಕ್ಕನ್ನು ಮಧ್ಯಕ್ಕೆ ಎರಡಾಗಿ ಸೀಳಿ ಒಂದು ಭಾಗವನ್ನು ಒಂದು ಕಡೆಯವರಿಗೆ, ಇನ್ನೊಂದು ಭಾಗವನ್ನು ಇನ್ನೊಂದು ಕಡೆಯವರಿಗೆ ಅಂತ ಹೇಳಿ ಇಟ್ಬಿಟ್ರು. ಮತ್ತೆ ಆ ರಕ್ತ ಸಿಕ್ತ ಕತ್ತಿಯನ್ನು ಅಲ್ಲಿಟ್ಟು ಎದ್ದು ಹೋದರು. ಈಗ ಇಡೀ ಸಭೆಯಲ್ಲಿ ಸ್ಮಶಾನ ಮೌನ ಆವರಿಸಿತ್ತು. ಯಾರ ಬಾಯಲ್ಲೂ ಒಂದು ಶಬ್ದ ಹೊರಗೆ ಬರ್ತಿರ್ಲಿಲ್ಲ. ಮೇಣದ ಗೊಂಬೆಗಳ ಹಾಗೆ ಕೂತಿದ್ರು. ಅವ್ರಿಗೆ ಇದು ಹೇಗೆ ನಡೀತು ಅಂತಲೇ ಗೊತ್ತಾಗಲಿಲ್ಲ. ಗುರು ಪರಮ ಅಹಿಂಸಾವಾದಿ, ಇಲ್ಲಿಯವರೆಗೆ ಒಂದು ಹುಲ್ಲು ಕಡ್ಡಿಯನ್ನು ನೋಯಿಸಿದ ದಯಾಳು, ಹೀಗೆ ಬೆಕ್ಕನ್ನು ನಿರ್ದಯವಾಗಿ ಸೀಳಿದ್ದು ಅವರ ತರ್ಕಕ್ಕೆ ನಿಲುಕದೆ ಹೋಗಿತ್ತು. ಮತ್ತೆ ಭಯಂಕರ ಪಶ್ಚಾತ್ತಾಪ ಆಗಿತ್ತು. ತಮ್ಮ ಮೂರ್ಖತನದಿಂದ ಬೆಕ್ಕಿನ ಪ್ರಾಣ ಹೋಯಿತು ಅಂತ ಹೇಳಿ ಕೆಲವರ ಕಣ್ಣಲ್ಲಿ ಕಣ್ಣೀರಾದರೆ ಕೆಲವರು ಗೊಂಬೆಗಳ ಹಾಗೆ ಮತಿ ತಪ್ಪಿ ಕೂತಿದ್ರು. ಸಂಜೆ ಪ್ರಾರ್ಥನೆಯ ಸಮಯ ಬಂತು. ಆದರೂ ಯಾರೂ ಮಿಸ್ ಕಾಡಿರಲಿಲ್ಲ. ಗುರು ಪ್ರಾರ್ಥನೆಗೆ ಬಂದವರು ಇವರನ್ನು ನೋಡಿದರು, ಅರೆ ನಿಮಗೇನಾಗಿದೆ, ನಿಮ್ಮಿಬ್ಬರ ಇಚ್ಛೆಯಂತೆ ಇಬ್ಬರಿಗೂ ಸೇರ್ತಲ್ಲ ಬೆಕ್ಕು, ಇನ್ನು ಯಾಕೆ ಕುಳಿತಿದ್ದೀರಿ ಅಂತಂದರು. ಶಿಷ್ಯರಿಗೆ ದುಃಖ ತಡೆಯಲಿಕ್ಕಾಗಲಿಲ್ಲ. ಜೀವವಿಲ್ಲದ ದೇಹದಿಂದ ಏನು ಮಾಡೋದು, ಅನ್ಯಾಯವಾಗಿ ಅದರ ಜೀವ ಹೋಯಿತು. ಇಷ್ಟಕ್ಕೆ ಅಹಿಂಸೆಯ ಪ್ರತಿರೂಪವಾದ ನೀವು ಇದು ಹೇಗೆ ಮಾಡಿದ್ರಿ, ನಿರ್ದಯವಾಗಿ ಹೇಗೆ ಕೊಂದ್ರಿ ಅಂತ ಕೆಲವರು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ರೆ ಕೆಲವರು ಕೋಪದಿಂದ ನಡುವಕ್ಕೆ ಶುರು ಮಾಡಿದರು. ಗುರು ಗಂಭೀರವಾಗಿ, ಮಕ್ಕಳೇ ನಾನು ಕೊಂದದ್ದು ಬೆಕ್ಕನ್ನಲ್ಲ, ಘರ್ಷಣೆಯನ್ನು, ಅದು ಹುಟ್ಟು ಹಾಕಿದ ಮೋಹ ದ್ವೇಷ ಅಹಂಕಾರಗಳನ್ನು. ಬೆಕ್ಕು ಇದಾಗಲೇ ಮುದಿಯಾಗಿತ್ತು, ಬಹುಶಃ ಇನ್ನೊಂದು ವರ್ಷ ಬದುಕ್ತಿತ್ತೋ ಏನೋ ಗೊತ್ತಿಲ್ಲ. ಆದರೆ ಅಷ್ಟರಲ್ಲಿ ಈ ಮಠ ನಾಶವಾಗ್ತಿತ್ತು, ನೀವು ರಾಕ್ಷಸರಾಗ್ತಾ ಇದ್ರಿ, ನಿಮ್ಮ ಹಾಗೂ ಆ ಬೆಕ್ಕಿನ ಬದುಕನ್ನು ನರಕ ಮಾಡ್ತಾ ಇದ್ರಿ. ಆದುದರಿಂದ ನಾನು ನಿಮ್ಮ ಮೇಲಿನ ಪ್ರೀತಿಯಿಂದ ಅದನ್ನು ಕೊಲ್ಲಬೇಕಾಯ್ತು. ಕ್ರಿಯೆಯಲ್ಲಿ ಎಚ್ಚರಬೇಕು ನಿಜ, ಕ್ರಿಯೆಯ ಹಿಂದಿನ ಕಾರಣದ ಬಗ್ಗೆ ಇನ್ನೂ ಹೆಚ್ಚಿನ ಅರಿವಿರುವುದು ಅಗತ್ಯ. ಇನ್ನಾದರೂ ನಿಮ್ಮ ವರ್ತನೆಯನ್ನು ಸುಧಾರಿಸ್ಕೊಳ್ಳಿ, ಗಮನ ಇಡಿ, ಯಾವ ಕಾಲಕ್ಕೂ ಮೋಹವಶರಾಗಬೇಡಿ ಅಂತಂದರು. ಅಂದಿನಿಂದ 1,000 ಮಂದಿ ಶಿಷ್ಯರಿದ್ದ ಆ ಗುರುಮಠದಲ್ಲಿ ಎಂದೂ ಘರ್ಷಣೆ ಗೊಂದಲಗಳ ಮಾತೇ ಬರಲಿಲ್ಲಂತೆ. ಆತ್ಮೀಯರೇ, ಗುರುಮಠ ನಮ್ಮ ಮನಸ್ಸು, ಹಿಂದು ಇಂದು ಮುಂದುಗಳ 1,000 ರೂಪದ ನರ್ತನ ನಡೆದೇ ಇರ್ತದೆ. ಒಂದು ಬೆಕ್ಕಲ್ಲ, 100 ಬೆಕ್ಕು, ನಾಯಿ, ಕಾಗೆ, ಗೂಬೆ ಏನೇನೋ ಇದೆ, ನಿರಂತರ ಘರ್ಷಣೆ ನಡೆದೇ ಇರ್ತದೆ. ಚಿಂತನ ಮಂಥನಗಳ ಮೂಲಕ ಒಂದು ಬೆಕ್ಕನ್ನು ಕೊಂದು ಬಿಡಿ, ಮುಂದೆ ಗುದ್ದಾಟ ಒದ್ದಾಟ ಸಂಪೂರ್ಣವಾಗಿ ನಿಂತು ಹೋಗ್ತದೆ. ಪ್ರಯತ್ನಿಸೋದು ಕಷ್ಟ, ಮೊದಲ ಹೆಜ್ಜೆ ಇಡೋದು ಕಷ್ಟ. ಮುಖ್ಯವಾಗಿ ಇಂಥ ಒಂದು ಪ್ರಯತ್ನ ಮಾಡಬಹುದು ಅನ್ನೋದೇ ನಮಗೆ ಗೊತ್ತಿಲ್ಲ. ಗೊಂದಲ ಗಲಾಟೆಗಳನ್ನೇ ಸಹಜ ಬದುಕು ಅನ್ನುವ ಕತ್ತಲಲ್ಲಿ ತಡಕಾಡ್ತಾ ಇದ್ದೀವಿ. ಪ್ರಯತ್ನಿಸಿ ನೋಡೋಣ, ಒಂದು ಬೆಕ್ಕನ್ನು ಕೊಂದು ನೋಡೋಣ, ಮತ್ತೇನಾಗ್ತದೋ ನೋಡಿ. ನಮಗೆಲ್ರಿಗೂ ದೇವರು ಒಳ್ಳೇದು ಮಾಡಲಿ. ಜೈ ಹಿಂದ್.